ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕೊನೆಯ 7 ಉಪದ್ರವಗಳು ಹಾಗೂ ನೀತಿವಂತರು. ಭಾಗ 6. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆಯ 7 ಉಪದ್ರವಗಳು ಹಾಗೂ ನೀತಿವಂತರು ಅನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ನಾವು ಈಗಾಗಲೇ ಅನೇಕ ವಿಚಾರಗಳನ್ನು ಕಲಿತಿದ್ದೇವೆ. ವಿಶೇಷವಾಗಿ ಭಾನುವಾರ ಆಚರಣೆ ಕಾನೂನು ಜಾರಿಗೆ ಬಂದಾಗ ಹೇಗೆ ಹಳೆಯ ಒಡಂಬಡಿಕೆಯಲ್ಲಿ ಅರಸನಾದಂತಹ ನೆಬುಕದ್ನೆಜರನ ಕಾಲದಲ್ಲಿ ದಾನಿಯೇಲ, ಶಾದ್ರಕ್, ಮೇಶಕ್, ಅಭಿನೆಗು ಅನ್ನುವಂತಹ ಜನಗಳು ಯಾವ ರೀತಿಯಲ್ಲಿ ಸತ್ಯಕ್ಕೋಸ್ಕರ ನಿಂತರು, ಅದೇ ರೀತಿಯಾಗಿ ಎಸ್ತರಳ ಕಾಲದಲ್ಲಿ ಹಾಮಾನನು ಹೇಗೆ ಮುರ್ದೇಕಾಯನ್ನು ನಾಶ ಮಾಡಲು ಬರುವಂತಹ ಸಂದರ್ಭದಲ್ಲಿ ಮುರ್ದೇಕಾಯಿ ಯಾವ ರೀತಿಯಲ್ಲಿ ದೇವರಿಗೋಸ್ಕರ ಸ್ಥಿರವಾಗಿ ನಿಂತನು, ಆ ರೀತಿಯಾಗಿ ಉಳಿದ ಸಭೆಯ ಜನರು ಸತ್ಯಕ್ಕೋಸ್ಕರ ಕೊನೆಯ ಕಾಲದಲ್ಲಿ ನಿಲ್ಲುವಂಥವರಾಗಿದ್ದಾರೆ. ಯಾವ ರೀತಿಯಲ್ಲಿ ಅವರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವಂಥವರಾಗಿದ್ದಾರೆ ಅಂದರೆ, ದೇವ ಜನರು ನಗರಗಳನ್ನು ಪಟ್ಟಣಗಳನ್ನು ಬಿಟ್ಟು ಗುಡ್ಡಗಾಡು ಹಳ್ಳಿಯ ಕಡೆಗೆ ಓಡಿ ಹೋಗುವಂಥವರಾಗಿದ್ದಾರೆ ಅನ್ನುವಂತಹ ವಿಚಾರವನ್ನು ನಾವು ಕಲಿತೆವು. ಅದರ ಮುಂದುವರಿದ ಭಾಗವಾಗಿ ಇನ್ನೂ ಸಹ ದುಷ್ಟರು ಈ 7 ಉಪದ್ರವದ ಸಮಯದಲ್ಲಿ ಅನೇಕ ರೀತಿಯ ಹಿಂಸೆಯನ್ನು ಕೊಡಲು ಬರುವಂಥ ಸಂದರ್ಭದಲ್ಲಿ ಈ ದೇವ ಜನರು ಮನೆ ಅವರ ಆಸ್ತಿಗಳನ್ನು ಬಿಟ್ಟು ಹೊಡಿ ಹೋಗುವಂಥವರಾಗಿದ್ದಾರೆ. ಯಾವ ಪ್ರಯೋಜನವೂ ಇಲ್ಲ ಎಂಬುದಾಗಿ ಸತ್ಯಕ್ಕೋಸ್ಕರ ಕೊನೆ ಕಾಲದಲ್ಲಿ ನಿಲ್ಲುವಂಥವರಾಗಿದ್ದಾರೆ. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡುವುದಾದರೆ ದೇವ ಜನರು ಉದ್ರಿಕ್ತರಾದ ದುಷ್ಟ ಜನರಿಂದ ಅಪಾಯವಾದಗದಂತೆ ನಗರ ಪಟ್ಟಣ ಹಳ್ಳಿಗಳಿಂದ ಪಲಾಯನ ಮಾಡಲಾಗುವುದು. ಆದ್ದರಿಂದ ಅಂತಹ ಸಂಕಟದ ಸಮಯದಲ್ಲಿ ಮನೆ ಹಾಗೂ ಆಸ್ತಿಗಳಿಂದ ಅವರಿಗೆ ಯಾವುದೇ ಪ್ರಯೋಜನವಿಲ್ಲದೆ ವರ್ತಮಾನದ ಸತ್ಯವನ್ನು ಸಾರಲಿಕ್ಕೂ ಸಹ ದೇವ ಜನರ ಆಸ್ತಿಯಿಂದ ಆ ಸಮಯದಲ್ಲಿ ಯಾವುದೇ ಪ್ರಯೋಜನ ಆಗುವುದಿಲ್ಲ. ಹೌದು ಪ್ರಿಯ ಕೇಳುಗರೆ, ನಾವು ಜೀವಿಸುವಂತಹ ಈ ಒಂದು ಕಾಲಘಟ್ಟ ತುಂಬ ಆಸಕ್ತಿಕರವಾದಂತಹ ಕಾಲಘಟ್ಟ. ಈ ಒಂದು ದೇವರು ನಮಗೆ ಅನೇಕ ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ. ಆ ಆಶೀರ್ವಾದಗಳನ್ನು ನಾವು ಸುವಾರ್ತೆಯನ್ನು ಸಾರಲು ವಿಶೇಷವಾಗಿ ವರ್ತಮಾನ ಕಾಲದ ಸತ್ಯವಾಗಿರ್ತಕ್ಕಂತಹ ಮೂರು ದೂತರ ಸಂದೇಶವನ್ನು ಅನೇಕ ಜನ ಕುಲ ಭಾಷೆ ಜನಾಂಗದವರಿಗೆ ಸಾರಲು ನಾವು ನಮ್ಮಲ್ಲಿರ್ತಕ್ಕಂತಹ ಧನ ಕನಕ ಆಸ್ತಿ ಸಂಪೂರ್ಣವಾಗಿ ಆತನ ಮಹಿಮೆಗೋಸ್ಕರ ಉಪಯೋಗಿಸಬೇಕು. ಇಲ್ಲ ಅಂದರೆ ಒಂದು ಕಾಲಘಟ್ಟ ಬರ್ತಕ್ಕಂಥದ್ದಾಗಿದೆ. ಆ ಒಂದು ಕಾಲಘಟ್ಟದಲ್ಲಿ ನೀವೇ ನೆನೆಸಿದರೂ ಸಹ ಆತನ ಸೇವೆಗೆ ಏನನ್ನೂ ಕೊಡಲು ಸಾಧ್ಯವಿಲ್ಲ. ನಿಮ್ಮಲ್ಲಿರ್ತಕ್ಕಂಥ ಆಸ್ತಿ ಪಾಸ್ತಿಗಳು, ನಿಮ್ಮಲ್ಲಿರ್ತಕ್ಕಂತಹ ದನ ಕನಕಗಳು ಎಲ್ಲವೂ ಸಹ ವ್ಯರ್ಥವಾಗ್ತಕ್ಕಂಥದ್ದಾಗಿದೆ. ಹಾಗಾಗಿ ದೇವರ ಮಹಿಮೆಗೋಸ್ಕರ ಈ ಸಮಯದಲ್ಲಿ ನಾವು ಯಾವ ಕಾರ್ಯವನ್ನು ಮಾಡ್ತಕ್ಕಂಥವರಾಗಿದ್ದೇವೆ, ಆತನ ಮಹಿಮೆಗೋಸ್ಕರ ನಾವು ಯಾವ ರೀತಿಯಲ್ಲಿ ನಮ್ಮಲ್ಲಿ ಕೊಟ್ಟಿರ್ತಕ್ಕಂಥ ಆಸ್ತಿಗಳನ್ನು ಉಪಯೋಗಿಸ್ತಕ್ಕಂಥವರಾಗಿದ್ದೇವೆ ಅನ್ನುವಂಥದ್ದನ್ನು ನಾವು ಯೋಚಿಸುವಂತಹ ಸಮಯ ಇದಾಗಿದೆ ಪ್ರಿಯ ಕೇಳುಗರೆ. ಅಷ್ಟು ಮಾತ್ರ ಅಲ್ಲದೆ ಈ ಒಂದು ಜನಗಳು ಯಾವ ರೀತಿಯಲ್ಲಿ ಉಪದ್ರವದ ಸಮಯದಲ್ಲಿ ನಿಲ್ತಕ್ಕಂಥವರಾಗಿದ್ದಾರೆ ಅಂದರೆ, ಯಾರಾದರೂ ತಮ್ಮ ಆಸ್ತಿಯನ್ನು ಉಳಿಸಿಕೊಂಡಂಥದ್ದಲ್ಲಿ ಸಂಕಟದ ಸಮಯದಲ್ಲಿ ಅದು ಯಾರನ್ನ ಪುಡಿ ಪುಡಿ ಮಾಡುವಂತಹ ದೊಡ್ಡ ಬೆಟ್ಟದಂತೆಯೇ ಇರುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ನಾವು ಗಮನಿಸ್ತಕ್ಕಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ, ಸಂಕಟದ ಸಮಯದಲ್ಲಿ ಅವರು ಕೂಡಿಸಿಟ್ಟಿರ್ತಕ್ಕಂತಹ ಆಸ್ತಿ, ಅವರು ಉಳಿಸಿಕೊಂಡಿರ್ತಕ್ಕಂತಹ ಎಲ್ಲ ವಿಧವಾದಂತಹ ಅವರ ಸಂಪತ್ತು ದನ ಕನಕ ಅವೆಲ್ಲವೂ ಸಹ ಬೆಟ್ಟದಂತೆ ಕರಗಿ ಹೋಗ್ತಕ್ಕಂಥದ್ದಾಗಿದೆ, ಪುಡಿ ಪುಡಿ ಮಾಡಲ್ಪಡತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದನ್ನು ಮಾರಲು ಅವರು ಎಷ್ಟೇ ಪ್ರಯತ್ನಪಟ್ಟರೂ ಅದು ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ನಾವು ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ಈಗಾಗಲೇ ನಾವು ಕಲಿತಿದ್ದೇವೆ ಪ್ರಿಯ ಕೇಳುಗರೆ, ಮೃಗದ ಗುರುತು ಈ ಲೋಕಕ್ಕೆ ಬರುವಂಥ ಸಂದರ್ಭದಲ್ಲಿ ಕ್ರಯ ವಿಕ್ರಯವನ್ನು ಮಾಡಬಾರದು. ಅಂದರೆ ನಾವು ಯಾವುದನ್ನು ಮಾರಲು ಸಾಧ್ಯವಿಲ್ಲ, ಯಾವುದನ್ನು ನಾವು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಯಾಕೆಂದರೆ ಮೃಗದ ಗುರುತನ್ನು ಹಾಕಿಸಿಕೊಂಡವರು ಮಾತ್ರ ಎಲ್ಲ ವಸ್ತುಗಳನ್ನು ಮಾರಲು ಬೋದು, ಅವರು ಕೊಂಡುಕೊಳ್ಳಲು ಬೋದು. ಆದರೆ ಕೊನೆಯ ಕಾಲದಲ್ಲಿ ಈ ಉಪದ್ರವದ ಸಂದರ್ಭದಲ್ಲಿ ಕೃಪೆ ಕಾಲ ಮುಗಿದ ನಂತರ ಇರತಕ್ಕಂತಹ ಒಂದು ಚಿಕ್ಕ ಗುಂಪು ದೇವರ ಮುದ್ರೆಯನ್ನು ಧರಿಸಿಕೊಂಡಿರ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ಅವರಲ್ಲಿರ್ತಕ್ಕಂತಹ ಯಾವ ಆಸ್ತಿಯನ್ನು ಸಹ ಅವರು ಮಾರಲು ಸಾಧ್ಯವಿಲ್ಲ. ಅವರು ಯಾವ ವಿಚಾರವನ್ನು ಸಹ ಮತ್ತೊಬ್ಬರಿಗೆ ವರ್ಗಾಯಿಸಲು ಸಾಧ್ಯವಾಗುವುದಿಲ್ಲ. ಅವರು ಎಷ್ಟೇ ಪ್ರಯತ್ನಪಟ್ಟರೂ ಅದು ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರವೇ ಪ್ರಿಯ ಕೇಳುಗರೆ, ನೀವು ಭಯಭಕ್ತಿಯಿಂದ ದೇವರ ಮಹಿಮೆಗೋಸ್ಕರ ಈಗ ಜೀವಿಸುತ್ತಿರಬಹುದು. ಇಂತಹ ಕಾಲದಲ್ಲಿಯೇ ನಿಮ್ಮಲ್ಲಿರ್ತಕ್ಕಂತಹ ದೇವರು ಆಶೀರ್ವದಿಸಿರ್ತಕ್ಕಂತಹ ಆಸ್ತಿ ಪಾಸ್ತಿಗಳನ್ನು, ಅನೇಕ ದನ ಕಣಕಗಳನ್ನು ನಾವು ಆತನ ಸೇವೆಗೆ ಹೀಗೆ ಕೊಡಬೇಕು. ಒಂದು ಕಾಲ ಬರ್ತಕ್ಕಂಥದ್ದಾಗಿದೆ, ನೀವೇ ಪ್ರಯತ್ನ ಪಟ್ಟರೂ ಸಹ ಅದನ್ನು ಸೇವೆಗೆ ಕೊಡಲು ಸಾಧ್ಯವಿಲ್ಲ, ಅದನ್ನು ಮಾರಲು ಸಹ ಸಾಧ್ಯವಾಗುವುದಿಲ್ಲ. ಆದರೆ ಅವರು ದೇವರಿಂದ ಇಂತಹ ಸಂಕಟದ ಸಮಯದಲ್ಲಿ ತಮ್ಮ ಕರ್ತವ್ಯವೇನೆಂದು ತಿಳಿದುಕೊಳ್ಳ ಬಯಸಿದಲ್ಲಿ ದೇವರು ಅವರಿಗೆ ಮಾರ್ಗದರ್ಶನ ನೀಡುವನು. ಅಲ್ಲದೆ ಯಾವಾಗ ಎಷ್ಟು ಆಸ್ತಿ ಮಾರಬೇಕೆಂದು ದೇವರು ಅವರಿಗೆ ತಿಳಿಯಪಡಿಸುವಂತವನಾಗಿದ್ದಾನೆ. ಇದು ಅತ್ಯಂತ ಸೂಕ್ಷ್ಮವಾದಂಥ ವಿಚಾರವಾಗಿದೆ ಪ್ರಿಯ ಕೇಳುಗರೆ. ಅನೇಕರು ನೆನೆಸ್ತಕ್ಕಂಥವರಾಗಿದ್ದಾರೆ, ನಾವು ಹಣ ಆಸ್ತಿಗಳನ್ನು ನಮ್ಮ ಮುಂದಿನ ಸಂತತಿಗೆ ಇಡ್ತಕ್ಕಂಥವರಾಗಿದ್ದೇವೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಅದರ ನಂತರ ಬರ್ತಕ್ಕಂತಹ ಜನಗಳು ಎಲ್ಲರೂ ಸಹ ಸಂತೋಷದಿಂದ ಜೀವಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲವನ್ನ ಕೂಡಿಸಿ ಇಡ್ತಕ್ಕಂಥವರಾಗಿದ್ದಾರೆ. ಆದರೆ ಒಂದು ಸಂಕಟದ ಸಮಯ ಬರ್ತಕ್ಕಂಥದ್ದಾಗಿದೆ. ಆ ಸಂಕಟದ ಸಮಯದಲ್ಲಿ ದೇವರು ನಮಗೆ ಕೊಟ್ಟಿರ್ತಕ್ಕಂತಹ ಕೆಲಸ ಏನು, ದೇವರು ನಮ್ಮನ್ನು ಈ ಲೋಕದಲ್ಲಿ ಸೃಷ್ಟಿ ಮಾಡಿರ್ತಕ್ಕಂತಹ ಉದ್ದೇಶವೇನು, ನಮ್ಮ ಕರ್ತವ್ಯವೇನು ಎಂಬುದನ್ನು ನಾವು ಪ್ರಾರ್ಥನೆ ಮೂಲಕವಾಗಿ ಪ್ರತಿನಿತ್ಯ ಆತನ ಬಳಿಯಲ್ಲಿ ನಾವು ಬೇಡಿಕೊಳ್ಳುವುದಾದರೆ ದೇವರು ನಮಗೆ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಯಾವ ಸಮಯದಲ್ಲಿ ಆತನು ನಮಗೆ ಕೊಟ್ಟಿರ್ತಕ್ಕಂಥ ಆಸ್ತಿಯನ್ನು ಆತನ ಸೇವೆಗೆ ಯಾವ ರೀತಿಯಲ್ಲಿ ಕೊಡಬೇಕು, ಯಾವ ರೀತಿಯಲ್ಲಿ ಅದನ್ನು ಹಂಚಬೇಕು, ಎಷ್ಟು ಹಂಚಬೇಕು, ನಾವು ಎಷ್ಟನ್ನು ಇಟ್ಟುಕೊಳ್ಳಬೇಕು ಅನ್ನುವಂತಹ ಮಾರ್ಗದರ್ಶನವನ್ನು ಆತನು ನಮಗೆ ಕೊಡುವಂತವನಾಗಿದ್ದಾನೆ. ಯಾವಾಗ ಎಂಬುದಾಗಿ ನಾವು ನೋಡುವುದಾದರೆ ಆತನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟಾಗ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಜೀವಿಸುವಂತಹ ಈ ಒಂದು ಕಾಲಘಟ್ಟದಲ್ಲಿ ಆತನ ಚಿತ್ತ ಏನೆಂಬುದನ್ನು ಅರಿತುಕೊಂಡು ನಾವು ಬಾಳುವಂಥವರಾಗಿರಬೇಕು. ಯಾಕೆಂದರೆ ಆತನ ಚಿತ್ತವನ್ನು ನಾವು ತಿಳಿದುಕೊಳ್ಳದೆ ಹೋದರೆ ಈ ಲೋಕದಲ್ಲಿ ನಾವು ಆಸ್ತಿ ಮೇಲೆ ಆಸ್ತಿ, ಹಣದ ಮೇಲೆ ಹಣ ಹೀಗೆ ಕೂಡಿಸಿ ಲೌಕಿಕವಾಗಿ ಜೀವಿಸಿ ಕೊನೆಯಲ್ಲಿ ಆ ಮಹಾಸಂಕಟದ ಸಮಯ ಬರುವಾಗ ನಾವು ಸತ್ಯವನ್ನು ಬಿಟ್ಟು ದೂರ ಹೋಗ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ಸತ್ಯವೇದದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಎಲ್ಲಿ ನಿಮ್ಮ ಗಂಟು ಇರ್ತಕ್ಕಂಥದ್ದಾಗಿದೆಯೋ ಅಲ್ಲಿ ನಿಮ್ಮ ಮನಸ್ಸು ಇರ್ತಕ್ಕಂಥದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಕೊನೆಯ ಕಾಲದಲ್ಲಿ ನಿಮ್ಮ ಆಸ್ತಿ ಎಲ್ಲಿರ್ತಕ್ಕಂಥದ್ದಾಗಿದೆ ಅದನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲದೆ, ಅಯ್ಯೋ ನಾನು ಕಟ್ಟಿರ್ತಕ್ಕಂತಹ ಈ ಮನೆ, ನಾನು ಕೂಡಿಸಿರ್ತಕ್ಕಂತಹ ಈ ಒಂದು ದನ ಕಣಕವನ್ನು ನಾನು ಬಿಟ್ಟು ಹೋಗಬೇಕಲ್ಲ ಅನ್ನೋ ನಿಟ್ಟಿನಲ್ಲಿ ನಾವು ಆ ಮೃಗದ ಗುರುತನ್ನು ಹಾಕಿಸಿಕೊಳ್ಳಲು ಹೋಗ್ತಕ್ಕಂಥವರಾಗಿದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮನ್ನು ಅದು ನರಕಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಲೌಕಿಕ ಆಸೆ ಮರಣಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ನಾವು ನೆನೆಸಿಕೊಳ್ಳಬಹುದು ಪ್ರಿಯ ಕೇಳುಗರೆ, ನಾನು ಕೂಡಿರ್ತಕ್ಕಂತಹ ಎಲ್ಲ ಹಣ ಆಸ್ತಿ ಸಂಪತ್ತು ನನ್ನನ್ನು ಕಾಪಾಡ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಈ ಲೋಕದಲ್ಲಿ ಕ್ರಿಸ್ತನು ಆತನ ಕೃಪೆ ನಮ್ಮನ್ನು ರಕ್ಷಿಸಿದ ಹೊರತು ಬೇರೆ ಯಾವುದು ಸಹ ನಮ್ಮನ್ನು ಈ ಲೋಕದಲ್ಲಿ ಬರ್ತಕ್ಕಂತಹ ಉಪದ್ರವದಿಂದ, ಬರ್ತಕ್ಕಂಥ ಸಂಕಟದಿಂದ ತಪ್ಪಿಸಲು ರಕ್ಷಿಸಲು ಸಾಧ್ಯವಿಲ್ಲ. ಅದನ್ನು ನಾವು ಪ್ರತಿಯೊಬ್ಬೊಬ್ಬರು ಸಹ ಅರ್ಥ ಮಾಡಿಕೊಂಡು ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವುದಾದರೆ ಆತನು ನಮ್ಮನ್ನು ಉತ್ತಮ ರೀತಿಯಲ್ಲಿ ಆತನ ಮಾರ್ಗದರ್ಶನಕ್ಕೆ ತಕ್ಕಂತೆ ನಮ್ಮನ್ನು ನಡೆಸ್ತಕ್ಕಂಥವನಾಗಿದ್ದಾನೆ. ಭೂಲೋಕದಲ್ಲಿ ಐಶ್ವರ್ಯ ಆಸ್ತಿಯಲ್ಲಿ ಭರವಸೆ ಇಡುವುದಕ್ಕೆ ಇದು ತಕ್ಕ ಸಮಯವಲ್ಲ. ಈ ಲೋಕದ ಮೇಲೆ ದೇವರ ಶಾಪವು ಹೆಚ್ಚೆಚ್ಚಾಗಿ ಬರುವುದರಿಂದ ಶೀಘ್ರದಲ್ಲಿಯೇ ಏನು ಬರ್ತಕ್ಕಂಥದ್ದಾಗಿದೆ ಅಂದರೆ, ಅಗತ್ಯವಿಲ್ಲದ ಮನೆಗಳು ಹಾಗೂ ಹೊಲೆಗದ್ದೆಗಳಿಂದ ಯಾರು ಪ್ರಯೋಜನವೂ ಸಹ ಆಗುವುದಿಲ್ಲ. ಇದು ಅತ್ಯಂತ ಮುಖ್ಯವಾದಂತಹ ಗಂಭೀರವಾದಂತಹ ವಿಚಾರವಾಗಿದೆ. ಈ ಲೋಕದಲ್ಲಿ ಐಶ್ವರ್ಯ ಇದೆ, ಆಸ್ತಿ ಇದೆ, ಅದರ ಮೇಲೆ ಅನೇಕರು ಭರವಸೆ ಇಡ್ತಕ್ಕಂಥವರಾಗಿದ್ದಾರೆ. ನಾನು ಈಗಾಗಲೇ ಹೇಳಿದಂತೆ ನನ್ನಲ್ಲಿ ಎಲ್ಲವಿದೆ, ಅದು ನನ್ನನ್ನು ರಕ್ಷಿಸ್ತಕ್ಕಂಥದ್ದಾಗಿದೆ ಅಂತಕ್ಕಂತಹ ಭರವಸೆಯನ್ನು ಇಡುವಂಥವರಾಗಿದ್ದಾರೆ. ಆದರೆ ಒಂದು ಸಮಯ ಬರ್ತಕ್ಕಂಥದ್ದಾಗಿದೆ. ಆ ಸಮಯ ಸಂದರ್ಭದಲ್ಲಿ ನಾನು ಯಾತಕ್ಕೋಸ್ಕರ ಈ ಆಸ್ತಿಯನ್ನು ಕೂಡಿಸಿಟ್ಟೆ, ಯಾತಕ್ಕೋಸ್ಕರ ನಾನು ಈ ರೀತಿಯಾದಂತಹ ಐಶ್ವರ್ಯವನ್ನು ನಾನು ಸಂಪಾದಿಸಿದೆ, ದೇವರಿಗೆ ಇದನ್ನು ಕೊಡದೆ ನಾನು ಯಾಕೆ ನನ್ನ ಸ್ವಾರ್ಥಕ್ಕೋಸ್ಕರ ಕೂಡಿಟ್ಟುಕೊಂಡೆ ಅನ್ನುವಂತಹ ಸಮಯ ಬರ್ತಕ್ಕಂಥದ್ದಾಗಿದೆ. ಆ ಸಮಯದಲ್ಲಿ ನಾವು ಕೂಡಿಸಿರ್ತಕ್ಕಂತಹ ಆಸ್ತಿ, ನಾವು ಸೇರಿಸಿಕೊಂಡಿರ್ತಕ್ಕಂಥ ಎಲ್ಲ ಸಂಪತ್ತು ಒಂದು ಶಾಪದ ರೀತಿಯಲ್ಲಿ ನಮಗೆ ಬರ್ತಕ್ಕಂಥದ್ದಾಗಿದೆ. ನಾವು ನೋಡುವಂಥವರಾಗಿದ್ದೇವೆ, ಒಬ್ಬ ವ್ಯಕ್ತಿ ತಾನು ಆ ವರ್ಷ ಅತಿ ಹೆಚ್ಚಾಗಿ ಬೆಳೆಯನ್ನು ಬೆಳೆದನು. ಆ ಬೆಳೆಯನ್ನು ನೋಡಿ ಅವನು ಹೇಳ್ತಕ್ಕಂಥವನಾಗಿದ್ದಾನೆ, ಏನು ಹೇಳ್ತಕ್ಕಂಥವನಾಗಿದ್ದಾನೆ ಅಂದರೆ, ನನ್ನಲ್ಲಿರ್ತಕ್ಕಂತಹ ಕಣಜ, ನಾನು ಬೆಳೆದಿರ್ತಕ್ಕಂತಹ ಆಸ್ತಿಗೆ, ನಾನು ಬೆಳೆದಿರ್ತಕ್ಕಂತಹ ಗೋಧಿಗೆ ಸಾಕಾಗುವುದಿಲ್ಲ ಎಂಬುದಾಗಿ ಅದನ್ನು ಕೆಡವಿ ದೊಡ್ಡದನ್ನು ಕಟ್ಟಿಸ್ತಕ್ಕಂಥವನಾಗಿದ್ದಾನೆ. ಕಟ್ಟಿಸಿ ಅವನ ಮನಸ್ಸಿನಲ್ಲಿ ಅವನು ಹೇಳ್ತಕ್ಕಂಥವನಾಗಿದ್ದಾನೆ, ನನ್ನ ಆತ್ಮವೇ ಅನೇಕ ವರ್ಷಗಳ ಹೊರಗೆ ಉಂಡು ತಿಂದು ಕುಡಿದು ಸಂತೋಷದಿಂದ ಬದುಕು ಎನ್ನುವ ರೀತಿಯಲ್ಲಿ ಅವನು ನೆನೆಸುವಂತವನಾಗಿದ್ದಾನೆ. ಆ ಸಮಯದಲ್ಲಿಯೇ ಆ ಸಾಮೆ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ದೇವರ ವಾಕ್ಯ ಬರ್ತಕ್ಕಂಥದ್ದಾಗಿದೆ, ಎಲೆ ಮೂರ್ಖನೇ, ಈ ರಾತ್ರಿಯಲ್ಲಿ ನೀನು ಮರಣವನ್ನು ಹೊಂದಿವೆ ಎಂಬುದಾಗಿ. ಅದಕ್ಕೋಸ್ಕರವೇ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ಲೋಕದಲ್ಲಿ ಎಲ್ಲವನ್ನ ಸಂಪಾದಿಸಿಕೊಂಡು ಆತ್ಮ ನಷ್ಟ ಮಾಡಿಕೊಂಡರೆ ಏನು ಪ್ರಯೋಜನ? ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಜೀವಿಸುವಂತಹ ಈ ಒಂದು ಕಾಲಘಟ್ಟದಲ್ಲಿ ನಾವು ಪರಲೋಕ ರಾಜ್ಯಕ್ಕೋಸ್ಕರ ಜೀವಿಸ್ತಕ್ಕಂಥವರಾಗಿದ್ದೇವಾ? ನಮ್ಮ ದನ ಕನಕ ಆಸ್ತಿ ಎಲ್ಲವೂ ಪರಲೋಕ ರಾಜ್ಯದ ಮಹಿಮೆಗೋಸ್ಕರ ನಾವು ನೀಡುವಂತವರಾಗಿದ್ದೇವೆ ಎಂಬುದನ್ನು ಯೋಚಿಸಬೇಕು. ಯಾಕೆಂದರೆ ಒಂದು ಕಾಲಘಟ್ಟ ಬರತಕ್ಕಂಥದ್ದಾಗಿದೆ. ಆ ಒಂದು ಸಮಯದಲ್ಲಿ ನಾವು ಕೂಡಿಸಿಟ್ಟಿರ್ತಕ್ಕಂಥ ಎಲ್ಲವೂ ಸಹ ಆಶೀರ್ವಾದದಾಯಕವಾಗಿರುವುದಿಲ್ಲ, ಅವೆಲ್ಲವೂ ಸಹ ನಮಗೆ ಶಾಪವಾಗಿ ಪರಿಣಮಿಸತಕ್ಕಂಥದ್ದಾಗಿದೆ. ಶೀಘ್ರದಲ್ಲಿಯೇ ಅಗತ್ಯವಿಲ್ಲದಂತಹ ಮನೆಗಳು, ಹೊಲಗದ್ದೆಗಳಿಂದ ಯಾರಿಗೂ ಪ್ರಯೋಜನವಾಗುವುದಿಲ್ಲ. ಅನೇಕ ನೆನೆಸತಕ್ಕಂಥವರಾಗಿದ್ದಾರೆ, ನಾನು 4 ಬಂಗಲೆ 5 ಬಂಗಲೆ ಕಟ್ಟಿದ್ದೇನೆ, ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದು ಉಪಯೋಗವಾಗ್ತಕ್ಕಂಥದ್ದಾಗಿದೆ ಎಂಬ ನಿಟ್ಟಿನಲ್ಲಿ ಅನೇಕರು ಅನೇಕ ಕಡೆಗಳಲ್ಲಿ ಹೊಲಗದ್ದೆಗಳನ್ನು ಮಾಡಿಕೊಂಡಿದ್ದಾರೆ. ಇದರಿಂದ ಮುಂದಿನ ಜೀವಿತದಲ್ಲಿ ನಾನು ಸಂತೋಷದಿಂದ ಉಲ್ಲಾಸದಿಂದ ಜೀವಿಸ್ತಕ್ಕಂಥವನಾಗಿದ್ದೇನೆ, ನನಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ ಎನ್ನುವ ರೀತಿಯಲ್ಲಿ ಅವರು ಜೀವಿಸ್ತಕ್ಕಂಥವರಾಗಿದ್ದಾರೆ. ಆದರೆ ಪ್ರಿಯ ಕೇಳುಗರೆ, ಒಂದು ಕಾಲಘಟ್ಟ ಬರ್ತಕ್ಕಂಥದ್ದಾಗಿದೆ. ಆ ಕಾಲಘಟ್ಟದಲ್ಲಿ ಅವರು ಕೂಡಿಸಿರ್ತಕ್ಕಂತಹ ಮನೆಗಳು, ಅವರ ಹೊಲೆ ಗದ್ದೆಗಳು ಯಾವುದು ಸಹ ಪ್ರಯೋಜನಕ್ಕೆ ಬರುವುದಿಲ್ಲ. ಅಂತಹ ಒಂದು ಕಾಲಘಟ್ಟ ನಮ್ಮ ಮುಂದೆ ಇದೆ. ಅದು ಮೃಗದ ಗುರುತು ಈ ಲೋಕಕ್ಕೆ ಬರುವಂಥ ಸಂದರ್ಭದಲ್ಲಿ ಎಲ್ಲವೂ ಸಹ ಅವರ ಹಿಡಿತಕ್ಕೆ ಹೋಗ್ತಕ್ಕಂಥದ್ದಾಗಿದೆ. ಎಲ್ಲವೂ ಸಹ ಆ ಸೈತಾನನು ಈ ಮಧ್ಯವರ್ತಿಗಳ ಮೂಲಕವಾಗಿ ತಮ್ಮ ಕಡೆಗೆ ಎಲ್ಲವನ್ನ ಸೆಳೆದುಕೊಳ್ತಕ್ಕಂಥವರಾಗಿದ್ದಾರೆ. ಅದಕ್ಕೋಸ್ಕರವೇ ದೇವರ ವಾಕ್ಯದಲ್ಲಿ ನಾವು ನೋಡುವಂತೆವರಾಗಿದ್ದೇವೆ, ನಿಮ್ಮಲ್ಲಿರುವುದನ್ನ ಮಾರಿಬಿಟ್ಟು ದಾನ ಕೊಡಿರಿ ಎಂಬ ಕರೆಯನ್ನ ದೇವರು ಹೇಗೆ ಲೂಕನು ಬರೆದ ಸುವಾರ್ತೆ 12:37 ಕೊಡುವಂತೆವನಾಗಿದ್ದಾನೋ ಅದೇ ವಾಕ್ಯ ಪುನರಾವರ್ತನೆ ಬರ್ತಕ್ಕಂಥದ್ದಾಗಿದೆ. ಈ ಸಂದೇಶವನ್ನ ನಾವು ನಂಬಿಕೆಯಿಂದ ಅನುಸರಿಸಬೇಕು. ದೇವರ ಆಸ್ತಿಯನ್ನ ಮಾರಿ ಆ ಹಣವನ್ನು ಈ ಲೋಕದಲ್ಲಿ ಆತನ ಸೇವೆಯ ಅಭಿವೃದ್ಧಿಗಾಗಿ ನಾವು ಕೊಡಬೇಕಾಗ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಆತನು ನಮ್ಮನ್ನು ಸೃಷ್ಟಿಸಿದ್ದಾನೆ, ನಾವು ಸಂಪಾದಿಸಿರ್ತಕ್ಕಂತಹ ಎಲ್ಲವೂ ಸಹ ಆತನದು. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಗಾಯ ಪುಸ್ತಕದಲ್ಲಿ ನಾವು ಓದುವುದಾದರೆ, ನಿನ್ನಲ್ಲಿರ್ತಕ್ಕಂತಹ ಚಿನ್ನ ಬೆಳ್ಳಿ ಬಂಗಾರ ಎಲ್ಲವೂ ನನ್ನದು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆತನು ನಮ್ಮನ್ನು ಆಶೀರ್ವದಿಸದ ಹೊರತು, ಆತನು ನಮಗೆ ಕೊಡದ ಹೊರತು, ನಮ್ಮ ಸ್ವಂತ ಬಲ ಜ್ಞಾನದಿಂದ ನಾವು ಯಾವುದನ್ನು ಸಂಪಾದಿಸಿಕೊಳ್ಳಲು ಸಾಧ್ಯವಿಲ್ಲ. ನಾವು ಇವತ್ತು ಉಲ್ಲಾಸದಿಂದ ಜೀವಿಸುವಂತಹ ಎಲ್ಲವೂ ಸಹ ಆತನು ಕೊಟ್ಟಿರತಕ್ಕಂಥದ್ದು. ಆತನು ಕೊಟ್ಟಿರತಕ್ಕಂಥದ್ದನ್ನು ನಾವು ಆತನ ಬಳಿಗೆ ಕೊಡುವಾಗ, ಆತನ ಸೇವೆಗೆ ಕೊಡುವಾಗ, ಆತನು ನಮ್ಮನ್ನು ಉತ್ತಮ ರೀತಿಯಲ್ಲಿ ಇನ್ನೂ ಹೆಚ್ಚಾಗಿ ಆಶೀರ್ವದಿಸುವಂತವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಜೀವಿಸುವಂತಹ ಈ ಒಂದು ಕಾಲಘಟ್ಟದಲ್ಲಿ ಮನೆ, ಆಸ್ತಿ, ಸಂಪತ್ತು, ಐಶ್ವರ್ಯದಿಂದ ಜೀವಿಸದೆ ದೇವರು ನಮ್ಗೆ ಕೊಟ್ಟಿರ್ತಕ್ಕಂಥದ್ದನ್ನು ಆತನ ಮಹಿಮೆಗೋಸ್ಕರ ನಾವು ಕೊಡುವುದರ ಮೂಲಕವಾಗಿ ನಾವು ಆತನ ಮಹಿಮೆಗೋಸ್ಕರ ಜೀವಿಸೋಣ. ಅಷ್ಟು ಮಾತ್ರ ಅಲ್ಲದೆ ಈ 7 ಉಪದ್ರವದ ಸಂದರ್ಭದಲ್ಲಿ ಬರ್ತಕ್ಕಂತಹ ಮತ್ತೊಂದು ಮುಖ್ಯವಾದಂಥ ವಿಚಾರವೇನೆಂದರೆ, ಯಾಕೋಬನು ಎದುರಿಸಿದಂತಹ ಸಂಕಟದ ಸಮಯ ಉಳಿದ ಸಭೆಯ ಜನರು ಯಾರು ದೇವರ ಮುದ್ರೆಯನ್ನು ಹಾಕಿಸಿಕೊಂಡಿರ್ತಕ್ಕಂಥವರಾಗಿದ್ದಾರೋ ಅವರಿಗೆ ಯಾಕೋಬಿಗೆ ಬಂದಂತಹ ಸಂಕಟದ ಸಮಯವನ್ನು ಎದುರಿಸುವಂಥವರಾಗಿದ್ದಾರೆ. ಹಾಗಾದರೆ ಯಾಕೋಬನಿಗೆ ಯಾವ ರೀತಿಯ ಒಂದು ಸಂಕಟದ ಸಮಯ ಬಂತು, ಯಾವ ರೀತಿಯ ಒಂದು ಸಂಕಟದ ಸಮಯ ಬಂತು ಎಂಬುದಾಗಿ ನಾವು ಸತ್ಯವೇದ ಆಧಾರದೊಂದಿಗೆ ನೋಡುವುದಾದರೆ, ಕೊನೆಯ ಕಾಲದಲ್ಲಿ ದೇವರ ಮುದ್ರೆಯನ್ನು ಹಾಕಿಸಿಕೊಂಡು ಮಧ್ಯಸ್ಥಿಕರಿಲ್ಲದೆ ದೇವರ ಒಂದು ಮೊರೆಗೋಸ್ಕರ ದೇವರೇ ನಮ್ಮನ್ನು ರಕ್ಷಿಸು ಎಂಬುದಾಗಿ ಕೂಗುವಂಥ ಜನಗಳ ಒಂದು ನಿಟ್ಟುಸಿರು ಯಾವ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ ಅಂದರೆ, ಯಾಕೋಬನು ಅಂದು ಯಾವ ರೀತಿಯಲ್ಲಿ ತನ್ನ ಅಣ್ಣನನ್ನು ನೋಡಲು ಹಿಂತಿರುಗಿ ಬರುವಾಗ, ಅಯ್ಯೋ ನನ್ನ ಅಣ್ಣನು ನನ್ನನ್ನು ಕೊಂದು ಬಿಡ್ತಕ್ಕಂಥವನಾಗಿದ್ದಾನೆ, ಅವನನ್ನು ನಾನು ಹೇಗೆ ಸಂಧಿಸಲಿ ಅನ್ನುವಂತಹ ಆತಂಕ, ಅವನಲ್ಲಿದ್ದಂತಹ ಭಯ, ಅವನಲ್ಲಿದ್ದಂತಹ ಒಂದು ರೀತಿಯಾದಂತಹ ಯಾವ ರೀತಿಯಲ್ಲಿ ಸಂಧಿಸಲಿ ಅಂತಕ್ಕಂತಹ ಅವನ ಮುಖ ಕಳೆಗೊಂದಿದ ರೀತಿಯಲ್ಲಿ, ಅಯ್ಯೋ ನಾನು ಯಾಕಾದರೂ ಈ ತಪ್ಪನ್ನು ಮಾಡಿದೆ, ನನ್ನಲ್ಲೇನಾದರೂ ಸಮಸ್ಯೆ ಇದೆ ಅನ್ನೋ ರೀತಿಯಲ್ಲಿ ದೇವರ ಬಳಿಯಲ್ಲಿ ಹೋರಾಡ್ತಕ್ಕಂಥವನಾಗಿದ್ದಾನೆ. ಅಂತಹ ಒಂದು ಹೋರಾಟ, ಮಾನಸಿಕವಾದಂತಹ ತೊಳಲಾಟ ಈ ಒಂದು ಜನಗಳಲ್ಲಿ ಇರತಕ್ಕಂಥದ್ದಾಗಿದೆ. ದೇವರೇ ಕೈಬಿಟ್ಟನು ಅನ್ನುವಂತಹ ಪರಿಸ್ಥಿತಿಯಲ್ಲಿ ಅವರು ಹೋರಾಡ್ತಕ್ಕಂಥವರಾಗಿದ್ದಾರೆ. ಹೇಗೆ ಎಂಬುದಾಗಿ ಮತ್ತೊಂದು ಉದಾಹರಣೆಯನ್ನು ನಾವು ಸತ್ಯವೇದದ ಆಧಾರದೊಂದಿಗೆ ನೋಡುವುದಾದರೆ, ಯೇಸು ಸ್ವಾಮಿ ಅಂದು ಕಲ್ವಾರಿ ಸಿಲುಬೆಯಲ್ಲಿ ದೇವರೇ ನನ್ನನ್ನು ಯಾಕೆ ಕೈಬಿಟ್ಟಿ ಅನ್ನುವಂತಹ ಕೂಗುವಂತಹ ವಿಚಾರದೊಂದಿಗೆ ಮಾನಸಿಕವಾದಂತಹ ತೊಳಲಾಟದಲ್ಲಿ ಈ ಜನಗಳು ಇರ್ತಕ್ಕಂಥವರಾಗಿದ್ದಾರೆ. ಆದರೆ ದೇವರು ಈ ಜನಗಳನ್ನು ಕೈಬಿಡುವುದಿಲ್ಲ. ಯಾಕೆ? ಯಾಕೋಬನನ್ನು ದೇವರು ಕಾಪಾಡಿ ಅವನ್ನ ಮತ್ತೆ ತನ್ನ ಸ್ವಂತ ಸ್ಥಳಕ್ಕೆ ಸೇರಿದನು. ಅದೇ ರೀತಿಯಾಗಿ ನಮ್ಮ ಲೋಕ ಈ ಲೋಕ ಅಲ್ಲ, ನಮ್ಮ ಲೋಕ ಪರಲೋಕ. ಹಾಗಾಗಿ ದೇವರು ತನ್ನ ಮಕ್ಕಳಿಗೆ ವಾಗ್ದಾನ ಮಾಡಿದಂತೆ ಆ ಲೋಕಕ್ಕೆ ಸೇರಿಸುವಂತವನಾಗಿದ್ದಾನೆ. ಯಾವ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ ಈ ಯಾಕೋಬಿಗ್ನ ಒಂದು ಸಂಕಟದ ಸಮಯ ಎಂಬುದಾಗಿ ನಾವು ನೋಡುವುದಾದರೆ, ದೇವರ ನಾಲ್ಕನೇ ಆಜ್ಞೆಯ ಸಬ್ಬತ್ತನ್ನು ಪರಿಶುದ್ಧವಾಗಿ ಆಚರಿಸುವವರಿಗೆ ವಿರುದ್ಧವಾಗಿ ಒಂದು ಆಜ್ಞೆಯು ವಿಧಿವತ್ತಾಗಿ ಜಾರಿಗೆ ಬಂದು ಇವರು ಅತ್ಯಂತ ಕ್ರೂರವಾದಂತಹ ಶಿಕ್ಷೆಗೆ ಅರ್ಹರೆಂದು ಬಹಿರಂಗವಾಗಿ ಆರೋಪ ಹೊರಿಸಲಾಗುತ್ತದೆ. ಅಲ್ಲದೆ ಒಂದು ನಿಗದಿತ ಸಮಯದಲ್ಲಿ ಅವರನ್ನು ಕೊಲ್ಲಲು ಜನರಿಗೆ ಸ್ವಾತಂತ್ರ್ಯ ಕೊಡಲಾಗುತ್ತದೆ. ಮಧ್ಯಯುಗದಲ್ಲಿ ರೋಮನ್ ಕ್ಯಾಥೋಲಿಕ ಸಭೆ ಹಾಗೂ ಈಗ ಮತಭ್ರಷ್ಟಗೊಂಡಿರುವಂತಹ ಪ್ರೊಟೆಸ್ಟೆಂಟ್ ಸಭೆಗಳು ದೈವಿಕ ದೇವರ ನಾಲ್ಕನೇ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರ ವಿರುದ್ಧವಾಗಿ ಇಂಥದೇ ಕ್ರಮಗೊಳ್ಳಬೇಕೆಂಬುವಂತಹ ಒಂದು ಕಾನೂನನ್ನು ಹೊರಡಿಸತಕ್ಕಂಥವರಾಗಿದ್ದಾರೆ. ಆಗ ದೇವ ಜನರು ಯಾಕೋಬನು ಎದುರಿಸಿದಂತಹ ಸಂಕಟದ ಸಮಯವನ್ನು ಎದುರಿಸುವವರೆಂಬುದಾಗಿ ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ ನಾವು ಓದುವಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ದೇವರ ನಾಲ್ಕನೇ ಆಜ್ಞೆಯಾದಂಥ ಸಬ್ಬತ್ತಿನಕ್ಕೆ ವಿರುದ್ಧವಾಗಿ ಸರ್ಕಾರ ಒಂದು ಆಜ್ಞೆಯನ್ನು ಹೊರಡಿಸ್ತಕ್ಕಂಥದ್ದಾಗಿದೆ. ಆವಾಗ ದೇವರ ಆಜ್ಞೆಗಳಿಗೆ ವಿಧೇಯರಾಗಿರ್ತಕ್ಕಂಥ ಜನಗಳ ಒಂದು ಸಂಕಟ ಯಾವ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ ಅಂದರೆ, ಯಾಕೋಬನು ಎದುರಿಸಿದಂತಹ ಸಂಕಟವನ್ನು ಎದುರಿಸ್ತಕ್ಕಂಥವರಾಗಿದ್ದಾರೆ. ಹಿಂದೆ ಕ್ರಿಸ್ತನಿಗಾಗಿ ರಕ್ತಸಾಕ್ಷಿಗಳಾದಂತಹ ಜನಗಳನ್ನು ನಾವು ಈಗಾಗಲೇ ಕಲಿತಿದ್ದೇವೆ. ದೇವ ಜನರು ಸಹ ಶೀಘ್ರದಲ್ಲಿಯೇ ತಮ್ಮ ಪ್ರಾಣ ಕೊಡಬೇಕಾಗುವುದೆಂದು ಜನರಿಗೆ ದೃಷ್ಟಿಗೆ ಕಂಡುಬರಬಹುದು. ದೇವರು ತಮ್ಮನ್ನು ತ್ಯಜಿಸಿ ತಮ್ಮ ಶತ್ರುಗಳ ಕೈಗೆ ಒಪ್ಪಿಸಿದ್ದಾನೆಂದು ನೀತಿವಂತರು ಭಯಪಡುವರು. ಅದು ಅತ್ಯಂತ ದಿಗಿಲು ಹುಟ್ಟಿಸುವಂತಹ ವೇದನೆಯಾಗಿರ್ತಕ್ಕಂಥದ್ದಾಗಿದೆ. ಅವರು ಅಗಲಿರುಳು ಬಿಡುಗಡೆಗಾಗಿ ದೇವರಲ್ಲಿ ಮೊರೆ ಇಡುವಂತವರಾಗಿದ್ದಾರೆ. ಯಾಕೋಬನಂತೆ ನೀತಿವಂತ ಜನಗಳು ಯಾವ ರೀತಿಯಲ್ಲಿ ದೇವರಿಗೆ ಮೊರೆ ಇಡುವಂಥವರಾಗಿದ್ದಾರೆ, ಯಾವ ರೀತಿಯಲ್ಲಿ ದೇವರೊಂದಿಗೆ ಹೋರಾಡುವವರಾಗಿದ್ದಾರೆ ಅಂದರೆ, ಅವರ ಮನಸ್ಸಿನಲ್ಲಿ ನಡೆಯುತ್ತಿರುವ ಹೋರಾಟವು ಅವರ ಮುಖದಲ್ಲಿ ವ್ಯಕ್ತವಾಗುವಂಥದ್ದಾಗಿದೆ. ಎಲ್ಲರ ಮುಖವು ಕಳೆಗೊಂದಿರುವಂತಹ ನಿಟ್ಟಿನಲ್ಲಿ ಇರತಕ್ಕಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲದೆ ಅವರು ದೇವರಿಗೆ ಮೊರೆ ಇಟ್ಟು ಪ್ರಾಮಾಣಿಕವಾಗಿ ಒಬ್ಬರಿಗೊಬ್ಬರು ಪ್ರಾರ್ಥಿಸುವುದನ್ನು ಅವರು ನಿಲ್ಲಿಸದೆ ಪ್ರಾರ್ಥಿಸುವಂಥವರಾಗಿದ್ದಾರೆ. ಯಾವ ರೀತಿಯಲ್ಲಿ ಅಂದರೆ, ಆ ರಾತ್ರಿಯಲ್ಲಿ ಯಾಕೋಬನು ಆ ಒಂದು ಹೊಳೆಯ ಬಳಿಯಲ್ಲಿ ಬಂದು ಅವನು ಪ್ರಾರ್ಥಿಸ್ತಕ್ಕಂಥವನಾಗಿದ್ದಾನೆ. ವೇದನೆಯಿಂದ ದೇವರೊಡನೆ ಹೋರಾಡುವಂಥವನಾಗಿದ್ದಾನೆ. ಕ್ರಿಸ್ತನ ಎರಡನೇ ಬರೋಣಕ್ಕೆ ಸ್ವಲ್ಪ ಸಮಯದ ಮೊದಲು ದೇವರ ಮಕ್ಕಳು ಅನುಭವಿಸಬೇಕಾದಂಥ ಸಂಕಟದ ಸಮಯವನ್ನು ಯಾಕೋಬನ ಒಂದು ಇಕ್ಕಟ್ಟಿನ ಸಮಯದಲ್ಲಿ ನಡೆದಂಥ ಘಟನೆಯನ್ನು ಮರುಗೋರ್ತಿಗೊಳಿಸತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಪ್ರವಾದಿಯಾದಂತಹ ಯೆರೆಮೀಯನು ಇಂತಹ ಸಂಕಟದ ಸಮಯದ ಬಗ್ಗೆ ದಿವ್ಯ ದರ್ಶನ ಕಂಡು ಈ ರೀತಿಯಾಗಿ ಬರೆಯತಕ್ಕಂಥನಾಗಿದ್ದಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 30:5-7 ತನಕ ನಾವು ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಭೀತಿಯಿಂದಾಗುವ ಶಬ್ದವು ಕೇಳಿಸಿದೆ, ಭಯವೇ ಹೊರತು ಸಮಾಧಾನವಿಲ್ಲ. ಎಲ್ಲರ ಮುಖಗಳು ಬಿಳಿಚಿ ಕೊಂಡಿರುವುದನ್ನು ನಾನು ನೋಡುವಂತೆವನಾಗಿದ್ದೇನೆ. ಅಯ್ಯೋ, ಆ ದಿನವು ಘೋರವಾದದ್ದು, ಅದಕ್ಕೆ ಎಣ್ಣೆ ಇಲ್ಲ. ಅದು ಯಾಕೋಬರಿಗೆ ಇಕ್ಕಟ್ಟಿನ ಕಾಲ, ಆದರೆ ಅದರಿಂದ ಅವರು ಪಾರಾಗುತ್ತಾರೆ ಎಂಬುದಾಗಿ ಆತನು ಬರೆಯುವಂತೆವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ನಾವು ಜೀವಿಸುವಂತಹ ಈ ಒಂದು ಕಾಲಘಟ್ಟದಲ್ಲಿ ಅನೇಕ ಉಪದ್ರವಗಳು ಬರ್ತಕ್ಕಂಥದ್ದಾಗಿದೆ, ಚಿಕ್ಕ ಚಿಕ್ಕ ಕಷ್ಟಗಳು ಬರ್ತಕ್ಕಂಥದ್ದಾಗಿದೆ. ಆ ಚಿಕ್ಕ ಚಿಕ್ಕ ಕಷ್ಟದ ಸಮಯದಲ್ಲಿಯೇ ನಾವು ದೇವರ ಮೇಲೆ ಭರವಸೆ ಇಡಬೇಕು. ದೇವರೇ, ನನಗೆ ಈ ರೀತಿಯಾದಂಥ ಕಷ್ಟಗಳಿದೆ, ಈ ರೀತಿಯಾದ ಸಮಸ್ಯೆ ಇದೆ, ಈ ಸಮಸ್ಯೆಯಿಂದ ಬಿಡಿಸು ಎಂಬುದಾಗಿ ಆತನ ಮಾರ್ಗದರ್ಶನಕ್ಕಾಗಿ ಆತನ ಚಿತ್ತಕ್ಕಾಗಿ ನಾವು ಪ್ರಾರ್ಥನೆ ಮೂಲಕವಾಗಿ ಬಿಡುಗಡೆಯನ್ನು ನಾವು ಹೊಂದಬೇಕು. ಈ ಒಂದು ಚಿಕ್ಕ ಚಿಕ್ಕ ಸಮಯದಲ್ಲಿಯೇ ಆತನಿಗೆ ವಿರುದ್ಧವಾಗಿ ನಾವು ಗುಣಗುಟ್ಟಿ ಆತನ ಚಿತ್ತಕ್ಕೆ ತಕ್ಕಂತೆ ನಡೆಯದೆ ಆತನ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಓದುವುದಾದರೆ ಕೊನೆ ಕಾಲದಲ್ಲಿ ಒಂದು ಮಹಾಸಂಕಟದ ಸಮಯ ಬರತಕ್ಕಂಥದ್ದಾಗಿದೆ. ಆ ಸಮಯದಲ್ಲಿ ನಾವು ಹೇಗೆ ತನ್ನ ನಿಲ್ಲಲು ಸಾಧ್ಯ? ನಮ್ಮನ್ನು ನಾವು ಯೋಚಿಸೋಣ. ಎಷ್ಟು ಸಾರಿ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೋಸ್ಕರ ನಾವು ಗೊಣಗುಟ್ಟಿದ್ದೇವೆ ಎಂಬುದಾಗಿ. ಈ ರೀತಿಯಾಗಿ ಇಸ್ರಾಯೇಲರ ಜನರ ರೀತಿಯಲ್ಲಿ ನಾವು ಗೊಣಗುಟ್ಟುವುದಾದರೆ ನಾವು ಸಹ ಈ ಲೋಕದಲ್ಲಿ ನಾಶವಾಗ್ತಕ್ಕಂಥವರಾಗಿದ್ದೇವೆ. ಆದರೆ ಗೊನಗುಟ್ಟುವುದಕ್ಕಿಂತ ಬದಲಾಗಿ ಆತನ ಮೇಲೆ ನಾವು ನಂಬಿಕೆಯನ್ನು ಇಟ್ಟು ದೇವರಿದ್ದಾನೆ, ಆತನನ್ನು ನಡೆಸತಕ್ಕಂಥವನಾಗಿದ್ದಾನೆ ಅಂತಕ್ಕಂತಹ ನಂಬಿಕೆಯಿಂದ ನಾವು ಹೋಗುವುದಾದರೆ ಖಂಡಿತವಾಗಿಯೂ ಸಹ ಬರ್ತಕ್ಕಂತಹ ದೊಡ್ಡ ಉಪದ್ರವದಿಂದ ದೇವರು ನಮ್ಮನ್ನು ಕಾಯ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಯಾಕೋಬಿಗೆ ಯಾವ ರೀತಿಯಲ್ಲಿ ಇಕ್ಕಟ್ಟಿನ ಸಮಯ ಬಂತು, ಆ ಇಕ್ಕಟ್ಟಿನ ಸಮಯ ಆತನ ಮಕ್ಕಳಿಗೂ ಸಹ ಕೊನೆಯ ಕಾಲದಲ್ಲಿ ಬರ್ತಕ್ಕಂಥದ್ದಾಗಿದೆ. ಆದರೆ ದೇವರು ಅವುಗಳೆಲ್ಲವುಗಳಿಂದ ಯಾಕೋಬನನ್ನು ಕಾಪಾಡಿದಂತಹ ಅದೇ ದೇವರು ನಮ್ಮನ್ನು ಸಹ ಕೊನೆ ಕಾಲದಲ್ಲಿ ಕಾಪಾಡತಕ್ಕಂಥನಾಗಿದ್ದಾನೆ. ಅಂತಹ ನಂಬಿಕೆಯಿಂದ ನಾವು ಜೀವಿಸೋಣ. ಮುಂದುವರಿದು ಮುಂದಿನ ದಿನದಲ್ಲಿ ನಾವು ನೀತಿವಂತರಲ್ಲಿ ಬಹಿರಂಗಪಡಿಸಬೇಕಾದಂತಹ ಯಾವುದೇ ರಹಸ್ಯವಿಲ್ಲದ ಪಾಪವಿರತಕ್ಕಂಥದ್ದಾಗಿದೆ ಯಾವ ರೀತಿಯಲ್ಲಿ ಅನ್ನುವಂತಹ ವಿಚಾರವನ್ನು ನಾವು ಮುಂದುವರಿದು ಕಲಿಯೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಹೌದು ಸ್ವಾಮಿ, ನೀನು ಪ್ರೀತಿ ಸ್ವರೂಪನಾಗಿರ್ತಕ್ಕಂಥ ದೇವರಾಗಿದ್ದೀಯಾ. ಅದಕ್ಕೋಸ್ಕರವೇ ನಿನ್ನ ಮಕ್ಕಳಿಗೆ ಅನೇಕ ರೀತಿಯ ಆಶೀರ್ವಾದಗಳನ್ನು ಕೊಡುವಂಥ ದೇವರಾಗಿದ್ದೀಯಾ. ಆದರೆ ಸ್ವಾಮಿ, ಆಶೀರ್ವಾದ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರ ಅಲ್ಲ, ನಿನ್ನ ಮಹಿಮೆಗೋಸ್ಕರ, ನಿನ್ನ ಸೇವೆಗೋಸ್ಕರ ಕೊಡುವಂತಹ ಮನಸ್ಸನ್ನು ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಅನುಗ್ರಹಿಸಿಕೊಡು ಸ್ವಾಮಿ. ಅಷ್ಟು ಮಾತ್ರವಲ್ಲದೆ ಕೊನೆಯ ಕಾಲದಲ್ಲಿ ಯಾಕೋಬನಿಗೆ ಬಂದಂತಹ ಆ ಸಂಕಟದ ಸಮಯ ನಿನ್ನ ಮಕ್ಕಳಿಗೂ ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ ನೀನು ಎಚ್ಚರಿಸುವಂಥ ದೇವರಾಗಿದ್ದೀಯಾ. ಅದಕ್ಕೋಸ್ಕರ ನಮ್ಮನ್ನು ಸಿದ್ಧಪಡಿಸು. ನಮ್ಮ ಸ್ವಂತ ಬಲ ಜ್ಞಾನದಿಂದ ನಾವು ಏನನ್ನೂ ಮಾಡಲು ಸಾಧ್ಯವಿಲ್ಲ ಸ್ವಾಮಿ, ಆದರೆ ನಿನ್ನ ಕೃಪೆ ನಮಗೆ ಬೇಕು. ಆ ಕೃಪೆಯಿಂದ ನೀನು ನಡೆಸು ಸ್ವಾಮಿ. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು. ಅವರಿಗೆ ಯಾವ ಮನಸ್ಥಿತಿ ಇದೆ, ಯಾವ ನೋವಿದೆ, ಯಾವ ಸಂಕಟ ಇದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ ಸ್ವಾಮಿ. ಆದರೆ ನಿನ್ನ ಮೇಲೆ ಭರವಸೆ ಇಡ್ತಕ್ಕಂತಹ ಮನಸ್ಸನ್ನು ಅವರಿಗೆ ಕೊಡು. ಆತ್ಮನ ಮುಖಾಂತರವಾಗಿ ಮುಟ್ಟು ಸ್ವಾಮಿ. ಯಾವ ವ್ಯಾಧಿಯಿಂದ, ಯಾವ ನೋವಿನಿಂದ, ಯಾವ ಕಷ್ಟದಿಂದ ಇದ್ದಾರೆ ನಮಗೆ ಗೊತ್ತಿಲ್ಲ ದೇವ. ಆದರೆ ನೀನು ಕೇಳುಗರ ಹೃದಯದಲ್ಲಿ ಈ ಸನದಲ್ಲಿ ನೀನು ಮಾತನಾಡು. ನೀನು ಮುಟ್ಟು, ಸ್ವಸ್ಥಗೊಳಿಸು, ಆಶೀರ್ವದಿಸು. ಆ ನಿಟ್ಟಿನಲ್ಲಿ ಈ ಸತ್ಯದ ಮುಖಾಂತರವಾಗಿ ಪರಲೋಕ ರಾಜ್ಯಕ್ಕೆ ಅವರು ಸಿದ್ಧರಾಗಿ ಮತ್ತೊಬ್ಬರನ್ನು ಸಿದ್ಧ ಮಾಡಿಕೊಂಡು ನೀನು ಬರುವಾಗ ಇದೋ ದೇವರು ಇವರಿಗೋಸ್ಕರ ಕಾದಿದ್ದೇವೆ ಅಂತಕ್ಕಂತಹ ಆ ಗುಂಪಿನಲ್ಲಿದ್ದು ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಮಹಿಮೆ ಪಡುವ ಹಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadaarsamc@sudadventist.org kannadaarsamc@sudadventist.org ಅಥವಾ 9901-663-7111 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.